ಕೆಂಬಣ್ಣದಲ್ಲಿರುವ ಲೋಹಿತ ವರ್ಣ ಕೆಂಬಣ್ಣದಲ್ಲಿರುವ ರಶ್ಮಿಗಳಲ್ಲಿ ಭಗವಂತ ನಿಂತಿದ್ದಾನೆ. ಲೋಹಿತ ವರ್ಣ ವಾಸುದೇವ, ಕೆಂಬಣ್ಣದ ವಾಸುದೇವ. ನಂತರ ಆ ಕೆಂಬಣ್ಣದ ವಾಸುದೇವನನ್ನ ಯಾರು ಉಪಾಸನೆ ಮಾಡುತ್ತಾರೆ ಅಂದ್ರೆ ಅಗ್ನಿಭೂತರಾದಂತಹ ವಸುಗಳು ಉಪಾಸನೆ ಮಾಡುತ್ತಾರೆ. ಅವರು ಋಗ್ವೇದವೇ ಪುಷ್ಪ, ಪೋಷಕತ್ವಾದ ಪುಷ್ಪ. ಎಲ್ಲ ಜ್ಞಾನಿಗಳನ್ನ ದೇವತೆಗಳಿಗೆ ಬೇಕಾದ ಭಗವಂತನ ತತ್ವಜ್ಞಾನ ಕೊಟ್ಟು ರಕ್ಷಣೆ ಮಾಡುತ್ತಾದ್ದರಿಂದ ವೇದಕ್ಕೆ ಪುಷ್ಪ ಅಂತ ಹೆಸರು. ಋಗ್ವೇದವೇ ಪುಷ್ಪ. ಆ ಋಗ್ವೇದದಲ್ಲಿರುವಂತಹ ಶಬ್ದಗಳೇ ಪರಾಗಗಳು. ಆ ಪರಾಗಗಳು ಅಂದ್ರೆ ಆ ಶಬ್ದಗಳನ್ನ ಚೆನ್ನಾಗಿ ಮಥನ ಮಾಡಿ ತೆಗೆದಾಗ ಅದರೊಳಗೆಲ್ಲ ಭಗವಂತನ ಒಳ್ಳೆ 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 ಗುಣಗಳು ಬರ್ತಾ ಇವೆ. ಆ ಗುಣಗಳನ್ನ ಸೂರ್ಯ ಮಂಡಲದಲ್ಲಿ ಪೂರ್ವ ದಿಕ್ಕಿನಲ್ಲಿರುವ ವಾಸುದೇವನಲ್ಲಿ ಸಮನ್ವಯ ಮಾಡುತ್ತಾ ಬರ್ತಾರೆ. ಅದೇ ಮಕರಂದವನ್ನ ಗೂಡಿನಲ್ಲಿಡೋದು ಅಂತಾರೆ. ಆ ಗುಣಗಳನ್ನ ವಾಸುದೇವನಲ್ಲಿ ನೀನಿಂಥವ ಅಂತ ಚಿಂತನೆ ಮಾಡುವುದೇ ಆ ಭಗವಂತನ ಉಪಾಸನೆ. ಅಂಥ ಭಗವಂತನ ಉಪಾಸನೆ ಮಾಡಿದ್ದಕ್ಕೆ ಅಗ್ನಿ ಮೊದಲಾದ ವಸುಗಳಿಗೆಲ್ಲ ವಾಸುದೇವನಾಮಕ ಮಧು ಭಗವಂತ ಪ್ರಕಟನಾದ. ಯದ್ಯಪಿ ಅವರಿಟ್ಟದ್ದು ಗುಣಗಳ ಚಿಂತನೆ, ಅವರಿಗೆ ಪ್ರಕಟ ಆದದ್ದು ಅವರಿಗೆ ಬೇಕಾದ ಗುಣಗಳಿಂದ ಕೂಡಿದ ಭಗವಂತನ ರೂಪ ಪ್ರಕಟ ಆಗಿ ಅವರಿಗೆ ಬೇಕಾದ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನೆಲ್ಲ ಭಗವಂತ ಅನುಗ್ರಹ ಮಾಡಿದ್ದಾನೆ. ಇದು ಯಾರು ತಿಳ್ಕೊಳ್ತಾರೋ ಚಿಂತನೆ ಮಾಡುತ್ತಾರೋ ನಿತ್ಯ ಅವರಿಗೆ ಬೇಕಾದ ಯೋಗ್ಯ ಪುರುಷಾರ್ಥಗಳೆಲ್ಲ ಭಗವಂತ ಅನುಗ್ರಹ ಮಾಡುತ್ತಾನೆ ಎಂಬುದು ತಾತ್ಪರ್ಯ. ನಂತರ ದಕ್ಷಿಣದಲ್ಲಿರುವಂಥ ಬಿಳಿ ಬಣ್ಣದ ರಶ್ಮಿಗಳಲ್ಲಿ ಇರುವಂಥ ಬಿಳಿ ಬಣ್ಣದ ಸಂಕರ್ಷಣನನ್ನ ಯಾರು ಉಪಾಸನೆ ಮಾಡುತ್ತಾರೆ ಅಂದರೆ ವಾಯುದೇವರು ಮತ್ತು ರುದ್ರರು ಎಲ್ಲರೂ ಸೇರಿಕೊಂಡು ಉಪಾಸನೆ ಮಾಡುತ್ತಾರೆ. ಅಲ್ಲಿ ಯಾವ ಪುಷ್ಪ? ಯಜುರ್ವೇದವೇ ಪುಷ್ಪ. ಯಜುರ್ವೇದದಲ್ಲಿರುವಂತಹ ಶಬ್ದಗಳೇ ಪರಾಗಗಳು. ಆ ಶಬ್ದಗಳನ್ನು ಚೆನ್ನಾಗಿ ಮಥನ ಮಾಡಿ ತೆಗೆದಾಗ ಅರ್ಥ ಬರ್ತಾ ಇದೆ, ಭಗವಂತನ ಗುಣಗಳು ಬರ್ತಾ ಇದೆ. ಯಶೋನಾಮಕ ಜ್ಞಾನ ಆನಂದ ಪೂರ್ಣನಾದ್ದರಿಂದ ದೇವ ಯಶೋನಾಮಕ, ತೇಜೋವಂತನಾದ್ದರಿಂದ ತೇಜೋನಾಮಕ, ವೀರ್ಯವಂತನಾದ್ದರಿಂದ ವೀರ್ಯನಾಮಕ. ಅನ್ನ ಅನ್ನಾದ ಅನ್ನದ ಅಂತ ಕರೆಸಿಕೊಂಡು ಅನ್ನವನ್ನು ಕೊಡತಾನಾದ್ದರಿಂದ ಭಗವಂತನಿಗೆ ಅನ್ನ ಅನ್ನಾದಿ ನಾಮಕ. ಅಷ್ಟೇ ಅಲ್ಲದೆ ಬಲವಂತನಾದ್ದರಿಂದ ಈತನಿಗೆ ರಸನಾಮಕ ಅಂತ ಚೂರು ಮಾತ್ರ ಹೇಳಿದ್ದಾರೆ. ನಮಗೆ ಎಟಕುವಷ್ಟು ಇನ್ನ ಅನೇಕ ಗುಣಗಳು ಉಪಾಸನೆ ಮಾಡುತ್ತಾರೆ ದೇವತೆಗಳು. ಆ ಎಲ್ಲ ಗುಣಗಳನ್ನ ಭಗವಂತನಲ್ಲಿ ದಕ್ಷಿಣದಲ್ಲಿರುವ ಬಿಳಿ ಬಣ್ಣದ ರಶ್ಮಿಗಳಲ್ಲಿರುವ ಸಂಕರ್ಷಣನಲ್ಲಿ ಆ ಗುಣಗಳನ್ನು ಚಿಂತನೆ ಮಾಡುತ್ತಾ ಬಂದಾಗ ಆ ದಕ್ಷಿಣ ದಿಕ್ಕಿನ ಬಿಳಿ ಬಣ್ಣದ ರಶ್ಮಿಗಳಲ್ಲಿರುವ ಸಂಕರ್ಷಣ ಅವರಿಗೆ ಪ್ರಕಟನಾದ. ಅವರು ಯದ್ಯಪಿ ಭಗವಂತ ಅನೇಕ ಗುಣಪೂರ್ಣ, ಆದರೆ ಅವರು ಯಾವ ಯಾವ ಗುಣಗಳನ್ನು ಉಪಾಸನೆ ಮಾಡಿದ್ದಾರೆ ಅಂಥ ಗುಣಗಳನ್ನು ಕೂಡಿಕೊಂಡು ಅವರಿಗೆ ದರ್ಶನ ಕೊಡುತ್ತಾನೆ. ಕೊಟ್ಟು ಅವರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಾದಿ ಸಕಲ ಪುರುಷಾರ್ಥಗಳನ್ನು ಕೊಡ್ತಾ ಇದ್ದಾನೆ ಎಂಬುದನ್ನು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಸ್ವಯೋಗ್ಯ ಸರ್ವ ಪುರುಷಾರ್ಥ ಅವಾಪ್ತಿ ಎಲ್ಲವೂ ಬರುತ್ತೆ. ಚೆನ್ನಾಗಿದೆಯಲ್ವಾ? ಮತ್ತೆ ಮಾಡಿ ನೋಡಬೇಕು ಬೇಡಬೇಕು ಅಲ್ಲವಾ? ಇಷ್ಟಾಗಿ ಹೇಳ್ತಾ ಇದ್ದಾರೆ. ನಮ್ಮ ಪಾರ್ಟ್ ಏನಪ್ಪ, ಇವರಿವರು ಹೀಗೆ ಚಿಂತನೆ ಮಾಡುತ್ತಾರೆ. ಐದು ದಿಕ್ಕಿನ ಐದು ರಶ್ಮಿಗಳು, ಐದು ದಿಕ್ಕಿನಲ್ಲಿ ಭಗವದ್ ರೂಪಗಳು, ಅಲ್ಲಿರುವ ದೇವತೆಗಳು ಯಾರಿದ್ದಾರೆ, ಅವರಿಗೆ ಯಾವುದು ಪುಷ್ಪ, ಅವರು ಏನು ಉಪಾಸನೆ ಮಾಡಿದ್ರು, ಒಂದಾಲ್ಕು ಗುಣಗಳು ಬಂತು, ದೇವರನ್ನ ಚಿಂತನೆ ಮಾಡಿದ್ದಕ್ಕೆ ಭಗವಂತ ಅವರಿಗೆ ಅನುಗ್ರಹ ಮಾಡಿದ. ಇಷ್ಟು ಐದು ದಿಕ್ಕಿನಲ್ಲಿರುವವರು ಮಾಡಿದ ಚಿಂತನೆಗೆ ಭಗವಂತ ಅನುಗ್ರಹ ಮಾಡಿದ ಅಂತ ನಿತ್ಯ ಸ್ಮರಣೆ ಮಾಡಿದರೆ, ನಮಗೆ ಬೇಕಾದ್ದೆಲ್ಲ ಕೊಡ್ತಾರೆ ಅಂತ ಹೇಳಿದರೆ ಅದು ಮಾಡಿ ಕೊಡ್ತಾರೆ ಎಂಬುದು ಕಂಡು ನಾವು ನಿತ್ಯ ಮಾಡಬೇಕಾ ಇಲ್ವಾ? ಮತ್ತೆ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಆಚಾರು ಚೆನ್ನಾಗಿ ಹೇಳಿದರು, ಗೋವಿಂದ ಅಂತ ಹೋಗ್ಬೇಕು ಹೌದಲ್ವಾ? ಇಷ್ಟು ಕಾಲ ಮಾಡಿದ್ದೇನೆ, ಪ್ರವಚನ ಕೇಳಿದ ಕೂಡಲೇ ಬಹಳ ಚೆನ್ನಾಗಿತ್ತು ಆಚಾರ, ಬಹಳ ಚೆನ್ನಾಗಿ ಎದ್ದು ಚಪ್ಪಾಡದಕ್ಕೆ ಮನೆಗೆ ಹೋದ ಕೂಡಲೇ ಅಪ್ಲೈ ಮಾಡಿದರ ಮಾಡಿಲ್ಲ? ಇವಾಗಲ್ರಿ ಹಿಂದೆ ಮಾಡ್ತಾ ಇದ್ದೀರಲ್ಲ, ಇದು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ.
ಸೂರ್ಯಂದ್ರಿಂದ ಬೆಳಗ್ಗೆ ಹೊತ್ತೇ ಮಾಡಬೇಕಾಗಿದೆ.
ಏನಿಲ್ಲ, ಸೂರ್ಯ ಯಾವಾಗೂ ಇರ್ತಾನೆ
ಅಂದ್ರೆ ಸೂರ್ಯ ಮುಳುಗೋದ್ರಲ್ಲಿ ಮಾಡಬೇಕ?
ಇಲ್ಲಮ್ಮ, ರಾತ್ರಿ ನಾವು ಮುಳುಗೋದ್ರಲ್ಲಿ
ಮಾಡಿದ್ರೆ
ಸಾಕು. ಯಾಕಂದ್ರೆ ನಾವ ನಿಯಮಗಳಿಟ್ಟುಕೊಂಡ್ರೆ ಆಗಲ್ಲ. ಯಾವುದೋ ಕಲಿ ಅವಾಗೇ ತರ್ತಾನೆ, ಸಾಯಂಕಾಲ ಮಾಡಬೇಕಾ ಅಷ್ಟುವರೆ ಕಾಟ ಕೊಟ್ಟು ನಂತರ ಪುರಿ ಮಾಡ್ತಾನೆ. ಮತ್ತೆ ಯಾಕೆ 12 ಗಂಟೆ ಒಳಗೆ ಪುರಂದರದಾಸರು ಹೇಳಿದ್ದಾರೆ, 12 ಗಂಟೆ ನಂತರ ಮತ್ತು ಮಾರನೇ ದಿನ 4 ಗಂಟೆ ಒಳಗೆ ಮಾಡತಕ್ಕಂಥ ಸಾಧನೆ ಏನಿದೆ ಅದನ್ನ ದೈತ್ಯರು ಹೊತ್ತುಕೊಂಡು ಹೋಗ್ತಾರೆ. 2 ಗಂಟೆ ಒಳಗಂತೂ ನಾವು ಮಾಡಬಾರ್ದು. ಇನ್ನು ಕೆಲವರಿಗೆ ಸಾಧನೆ ಇದೆ, 3 ಗಂಟೆಗೆ 4 ಗಂಟೆಗೆ ಎದ್ದು ಮಾಡುವುದಿದೆ. ಇನ್ನು ಕೆಲವರಿಗೆ ಅದು ಬೇರೆ, ಅಯೋಗ್ಯರಾದವರಿಗೆ ಅವರ ಸಾಧನೆಗಳು ಬೇರೆ. ಸಾಮಾನ್ಯರಿಗೆ ಈ ಸಾಧನೆ, ರಘುಪ್ರೇಮತೀರ್ಥರು, ಆದವಾನಿಯ ರಘುಪ್ರೇಮತೀರ್ಥರು ರಾಯರತ್ರೆ ರಾತ್ರಿ 7ಕ್ಕೆ ಬಂದು ಬೆಳಿಗ್ಗೆ 4 ಗಂಟೆವರೆಗೂ ಧ್ಯಾನ ಮಾಡಿಕೊಂಡು ಹೋಗ್ತಾ ಇದ್ರು. ಮತ್ತೆ ಆ ಸಾಧನೆ ಪ್ರಶ್ನೆ ಏನು ಅಂದರೆ ಆ ಮಟ್ಟದವರು ಅವರವರ ವಿಷಯಗಳು ಬೇರೆ. ಸಾಮಾನ್ಯ ಮಟ್ಟದವರು ನಾವು 12 ಗಂಟೆ ಒಳಗೇನೆ ಮುಗಿಸಿ ಮಲಗುವುದು ಕ್ಷೇಮಕರ. ಆ ರೀತಿ ತಿಳಿಸಿಕೊಟ್ಟು 12 ಗಂಟೆ ಒಳಗೆ ಮಾಡಿಕೊಂಡ್ಬಿಟ್ರೆ ಆಯಿತು. ಹಾಗಂತ ತಡ ಮಾಡಿಕೋಬೇಡಿ, ಆದಷ್ಟು ಬೇಗ ಮಾಡಿಕೊಂಡ್ರೆ ಉತ್ತಮ. ಯಾಕಂದ್ರೆ ದಿನದಲ್ಲಿ ಸಮಯ ಆಗ್ತಾ ಆಗ್ತಾ ನಮಗೆ ಬೇಸರ ಜಾಸ್ತಿ ಆಗುತ್ತೆ, ಶರೀರದಲ್ಲಿ ಶಕ್ತಿ ಇರುತ್ತೆ, ಇಲ್ಲ ಅಂತ ಭಾವನೆ ಜಾಸ್ತಿ ಆಗುತ್ತೆ. ಶಕ್ತಿ ಇದ್ರೂ ಕೂಡ ಏನೋ ಸುಸ್ತು ಆಗಿಲ್ಲ ಫೀಲ್ ಆಗ್ತಾ ಇರ್ತೀವಿ. ಆಲಸ್ಯಕ್ಕೆ ಆ ಮುಸುಗ ಹಾಕ್ತೀವಿ, ಮೈಸರಿಗಿಲ್ಲ ಅಂತ ಒಟ್ಟಾರೆ ಆಗಲ್ಲ. ಅದಕ್ಕೆ ಆದಷ್ಟು ಬೆಳಿಗ್ಗೆ ಮಾಡಿಕೊಂಡ್ರೆ ಉತ್ತಮ. ಸರಿ, ನಂತರ ಪಶ್ಚಿಮ ದಿಕ್ಕಿನಲ್ಲಿರುವ ಕಪ್ಪು ಬಣ್ಣದ ಶ್ಯಾಮವರ್ಣದ ರಶ್ಮಿಗಳಲ್ಲಿರುವಂತಹ ಶ್ಯಾಮವರ್ಣದ ಪ್ರದ್ಯುಮ್ನನ್ನ ಯಾರು ಉಪಾಸನೆ ಮಾಡುತ್ತಾರೆ? ಇಂದ್ರ ಮೊದಲಾದ ಆದಿತ್ಯರು ಎಲ್ಲರೂ ಉಪಾಸನೆ ಮಾಡುತ್ತಾರೆ. ಎಲ್ಲಿ ಸಾಮವೇದವೇ ಪುಷ್ಪ, ಅಲ್ಲಿರತಕ್ಕಂತಹ ಶಬ್ದಗಳೇ ವಿಶೇಷವಾದಂತಹ ಪರಾಗಗಳು. ಆ ಪರಾಗಗಳನ್ನ, ಆ ಶಬ್ದಗಳನ್ನ ಚೆನ್ನಾಗಿ ಮಥನ ಮಾಡಿದಾಗ ಒಳಗಿರತಕ್ಕಂತಹ ಭಗವಂತನ ಗುಣಗಳು ಹೊರಬರ್ತಾ ಇವೆ. ಯಶೋನಾಮಕ, ತೇಜೋನಾಮಕ, ವೀರ್ಯನಾಮಕ, ಅನ್ನನಾಮಕ, ಬಲನಾಮಕ ಭಗವದ್ ರೂಪಗಳನ್ನ ಚಿಂತನ ಗುಣಗಳನ್ನ ಪ್ರದ್ಯುಮ್ನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿರುವ ಕಪ್ಪು ಬಣ್ಣದ ಪ್ರದ್ಯುಮ್ನಲ್ಲಿ ಚಿಂತನೆ ಮಾಡಿದ್ದಕ್ಕೆ, ಉಪಾಸನೆ ಮಾಡಿದ್ದಕ್ಕೆ ಅವರಿಗೆ ಆಯಾ ಗುಣಗಳಿಂದ ಕೂಡಿದ ಪ್ರದ್ಯುಮ್ನ ದರ್ಶನ ಕೊಟ್ಟು ಅವರಿಗೆ ಬೇಕಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಆಗಿ ಸಕಲ ಪುರುಷಾರ್ಥಗಳನ್ನ ಕೊಡುತ್ತಾ ಇದ್ದಾನೆ. ಆ ಥರ ಚಿಂತನೆ ಮಾಡಿದಂತಹ ನಮಗೂ ಕೂಡ ಸರ್ವಾರ್ಥಗಳನ್ನು ಕೊಡುತ್ತಾನೆ. ನಂತರ ಉತ್ತರ ದಿಕ್ಕಿನಲ್ಲಿರುವ ಕಾಡು ದರ್ಪಿನ ತುಂಬಾ ಕಪ್ಪು, ಅತ್ಯಂತ ಶ್ಯಾಮವರ್ಣ. ಕಾಡು ಕಪ್ಪಿನ ಕಿರಣಗಳಲ್ಲಿರುವಂತಹ ಅಷ್ಟೇ ಕಪ್ಪಿನ ಅನಿರುದ್ಧ ರೂಪ, ಅದೇ ಜೇನು ಅಂತ ಕರೆಸಿಕೊಂಡಿದೆ. ಆ ಅನಿರುದ್ಧ ರೂಪವನ್ನ ಸೋಮಾದಿ ಮರುತ್ತುಗಳು, ಚಂದ್ರ ಮೊದಲಾದ ಮರುತ್ತುಗಳೆಲ್ಲ ಸೇರಿಕೊಂಡು ಉಪಾಸನೆ ಮಾಡ್ತಾ ಇದ್ದಾರೆ. ಅಂದ್ರೆ ಚಂದ್ರದೇವರು ಬೇರೆ, ಮರುತ್ತುಗಳು ಬೇರೆ, ಚಂದ್ರ ಮತ್ತು ಮರುತ್ತುಗಳು ಎಲ್ಲ ಸೇರಿಕೊಂಡು ಆ ಭಗವಂತನನ್ನ ಯಾವ ಪುಷ್ಪ, ಅಥರ್ವ ವೇದ ಇತಿಹಾಸ ಪುರಾಣಗಳೇ ಪುಷ್ಪ, ಅಲ್ಲಿ ವಿಶೇಷವಾಗಿ ಪ್ರತಿಯೊಂದು ಶಬ್ದವೇ ಪರಾಗ, ಅದನ್ನ ಚೆನ್ನಾಗಿ ಮಥನ ಮಾಡಿದಾಗ ಯಶೋನಾಮಕ, ಅನ್ನನಾಮಕ, ವೀರ್ಯನಾಮಕ, ಬಲನಾಮಕ, ತೇಜೋನಾಮಕ ಭಗವಂತನ ಅನ್ನಾದಿ ರೂಪನಾದಂತಹ ಭಗವಂತನ ಅದ್ಭುತವಾದ ಗುಣಗಳು ಅವರು ಚಿಂತನೆ ಮಾಡಲಿಕ್ಕಾಗಿ ಅವರಿಗೆ ಅನಿರುದ್ಧ ನಾಮಕ ಭಗವಂತ ದರ್ಶನ ಕೊಟ್ಟು ಧರ್ಮ ಹೇಳ್ತಾ ಇದ್ರೆ ಇಲ್ಲಿದ್ದೀರಾ ಇಲ್ವಾ? ಏನಮ್ಮ
ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಬೇಕು.
ಅವ್ರಿಗೆ ಯಾಕಿವೆಲ್ಲ ಅಂತಾಳೆ,
ಇವರು ಮೋಕ್ಷದಲ್ಲಿ ಇರೋರಲ್ಲ, ಮೋಕ್ಷಕ್ಕೆ ಹೋಗ್ಬೇಕಾದವರೆಲ್ಲ. ಅಲ್ಲಲ್ಲ ಹೇಳಿ ತಪಾರ್ಥ ಮಾಡ್ಕೊಂಡಿದ್ದೀರಿ. ಪದಕ್ಕೆ ಬರಬೇಕಾದವರು ಪದಕ್ಕೆ ಬಾರದವರಷ್ಟೇ, ಇಲ್ಲ ಆ ಪದಕ್ಕೆ ಬಂದವರು ಮೋಕ್ಷಕ್ಕೆ ಹೋಗ್ಬೇಕು, ಪದಕ್ಕೆ ಬರಬೇಕಾದವರು ಮೋಕ್ಷಕ್ಕೆ ಹೋಗ್ಬೇಕು. ಮೋಕ್ಷಕ್ಕೆ ಹೋದವರು ಯಾರೂ ಇಲ್ಲ. ಮೋಕ್ಷಕ್ಕೆ ಹೋಗಲಿಕ್ಕೆ ಯೋಗ್ಯರಾದ ದೇವತೆಗಳೆಲ್ಲರೂ ಉಪಾಸನೆ ಮಾಡುತ್ತಾರೆ. ಮೋಕ್ಷಕ್ಕೆ ಹೋದವರು ಮಾಡ್ತಾರಾ ಇಲ್ವಾ ಅಂತ ನಿಮ್ಮ ಪ್ರಶ್ನೆ. ಮಾಡೇ ಮಾಡುತ್ತಾರೆ, ಅವರಿಗೆ ಮೋಕ್ಷ ಬಂದಾಯಿತಲ್ಲ, ಮೋಕ್ಷಕ್ಕಾಗಿ ಮಾಡಲ್ಲ. ಭಗವಂತ ವಿಶೇಷ ದರ್ಶನಕ್ಕಾಗಿ ಮಾಡುತ್ತಾರೆ. ಅನೇಕ ಗಣ ಇರುತ್ತೆ, ಆಯಾ ಪದಕ್ಕೆ ಬಂದವರು ಆ ಪದವಿಯ ತಕ್ಕಂತ ಹೆಸರು ಪಡ್ಕೊಂಡಿರ್ತಾರೆ. ಇಂದ್ರ ಅಂತ, ಅದಕ್ಕೆ ಮುಂದೆ ಭಾವಿ ಇಂದ್ರ, ಅದಕ್ಕೆ ಬಂದ ಮೇಲೆ ಇಂದ್ರ ಅಂತ ಅಂತಾರೆ. ಆ ಥರ ಅನೇಕ ಜನ ಜೀವನಾಗಿರ್ತಾರೆ. ರುದ್ರವಾಯ ವಾಯು ದೇವರೇ ಮೊದಲಾಗಿ ಅಂದ್ರೆ ಅವರನ್ನೇ ಪ್ರಧಾನವಾಗಿಟ್ಟುಕೊಂಡ ರುದ್ರರು ಅಷ್ಟೇ. ವಾಯುದೇವರು ರುದ್ರರಾಗ್ಲಿಲ್ಲ, ವಾಯುದೇವರು ರುದ್ರರಾಗ್ಲಿಲ್ಲ, ವಾಯುದೇವರೇ ಪ್ರಧಾನರಾಗಿಟ್ಟುಕೊಂಡ ರುದ್ರದೇವರು. ಆ ಶಬ್ದಕ್ಕರ್ಥ ಸರಿಯಾ?
ಆಂಗಿರಸ ನಾಮಕ,
ಹೌದು ಅದು ವೇದಕ್ಕೆ ಹೆಸರು ಅಥರ್ವಾಂಗಿರಸ ಅಂತ. ಅದಕ್ಕೆ ಆಂಗಿರಸ ನಾಮಕರಾದವರೆಲ್ಲ ಯಾರು? ಸೋಮ ಮತ್ತು ಮರುದ್ಗಣಗಳು ಇವರೆಲ್ಲ ಆಂಗಿರಸ ನಾಮಕ. ಯಾಕೆ ಅಂದ್ರೆ ವೃಷ್ಟ್ಯಾದಿಗಳನ್ನ ಕೆಳಗೆ ಕರಕೊಂಡು ಬರ್ತಾರೆ, ವೃಷ್ಟಿ ಕೆಳಗೆ ಬೀಳುವಂತೆ ಮಾಡುತ್ತಾರಾದ್ದರಿಂದ ಅವರಿಗೆಲ್ಲ ಕೂಡ ಆಂಗಿರಸರು ಅಂತ ಅವ್ರ ಹೆಸರು ಕೇಳ್ತಾ ಇದ್ದಾರೆ. ವೃಷ್ಟ್ಯಾದೇ ಅಧೋನಯನ ಅಂತ ಕೇಳ್ತಾರೆ. ಸರಿ, ಒಟ್ಟಾರೆ ಉತ್ತರ ದಿಕ್ಕಿನ ಕಾಡು ಕತ್ತಿನ ಅನಿರುದ್ಧನನ್ನ ಯಾರು ಪ್ರತ್ಯಕ್ಷ ಮಾಡಿಕೊಂಡ್ರು? ಸೋಮಾದಿ ಮರುತ್ತುಗಳೆಲ್ಲ. ಇನ್ನು ಮೇಲ್ಭಾಗದ ಉದಯಿಸುವ ಸೂರ್ಯನ ಬಣ್ಣದಲ್ಲಿರುವಂತ ರಶ್ಮಿಗಳಲ್ಲಿರುವಂತ ಅಂತದ್ದೇ ಬಣ್ಣದ ನಾರಾಯಣ ಯಾವ ಬಣ್ಣ? ಇಷ್ಟು ಪೂರ್ವದಲ್ಲಿ ವಾಸುದೇವ ಯಾವ ಬಣ್ಣ?
ಕೆಂಪು.
ಕೆಂಪು ಬಣ್ಣ ಅಂದ್ರೆ ನಮ್ ಕೆಂಪಿದೆ ಆ ಬಣ್ಣದಲ್ಲಿ ಅಲ್ಲ. ಸ್ವಲ್ಪ ಆಲೋಚನೆ ಮಾಡಿ, ನಮ್ಮ ಲೋಕದಲ್ಲಿ ಸಿಗುವಂತ ಬಣ್ಣಗಳೆಲ್ಲ ಪ್ರಾಕೃತ, ಪ್ರಕೃತಿಗೆ ಸಂಬಂಧಪಟ್ಟ ಬಣ್ಣಗಳು. ನಾವು ದೇವರು ಕೆಂಬಣ್ಣ ಅಂದ್ರೆ ಇದೇ ಬಣ್ಣ ಚೂರು ಪೇಂಟ್ ಹಾಕಿಬಿಡ್ತೇವೆ ದೇವರಿಗೆ. ಈ ಬಣ್ಣ ದೇವರಿಗೆ ಹಾಕ್ಬೇಡಿ, ದೇವ ಈ ಕೆಂಬಣ್ಣದಂತ ಬಣ್ಣದಿಂದಿದ್ದಾನೆ. ಎಂಥ ಬಣ್ಣ ಇದು? ಅಪ್ರಾಕೃತ ಬಣ್ಣ. ಯಾವ ಅಪ್ರಾಕೃತ ಬಣ್ಣ? ಅವನೇ ಅವನ ಬಣ್ಣ, ಅವನಿಗೆ ಬೇರೆ ಇಂಥ ಬಣ್ಣ ಇಲ್ಲ. ನಾವು ಹಾಗಲ್ಲ, ನಮಗೆ ಬೇರೆ ಬಣ್ಣ ಪೇಂಟ್ ಹಾಕಿದ್ದಾರೆ. ನಾವು ಒಳಗಿನ ಬಣ್ಣ ಬೇರೆ, ಹೊರಗಿನ ಬಣ್ಣ ಬೇರೆ. ದೇವರದ್ದು ಹಾಗಲ್ಲ, ದೇವರೇ ದೇವರ ಬಣ್ಣ. ದೇವರ ಬಣ್ಣವು ಜ್ಞಾನ ಆನಂದಾತ್ಮಕವಾದ್ದು. ಅದಕ್ಕೆ ದೇವರಲ್ಲಿ ಚೂರೂ ದೋಷವನ್ನು ಚಿಂತನೆ ಮಾಡಲಿಕ್ಕಿಲ್ಲ, ಪ್ರಕೃತಿಯ ಅಂಟುಕೊಳ್ಳಿಕ್ಕಿಲ್ಲ. ಅದು ಚೆನ್ನಾಗಿ ತಿಳ್ಕೊಂಡು ಚಿಂತನೆ ಮಾಡಬೇಕು. ಹಾಗಾದರೆ ಊರ್ಧ್ವ ದಿಕ್ಕಿನ ಉದಯಿಸುವ ಸೂರ್ಯನ ಬಣ್ಣದಲ್ಲಿರುವಂಥ ನಾರಾಯಣ ಅಲ್ಲಿ ಯಾರು ಉಪಾಸನೆ ಮಾಡುವುದು ಅಂದರೆ ಬ್ರಹ್ಮಾದಿ ಸಕಲ ಋಜುಗಳೆಲ್ಲರೂ ಉಪಾಸನೆ ಮಾಡುತ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಯಾವ ಪುಷ್ಪವನ್ನು ಆಶ್ರಯ ಮಾಡುತ್ತಾರೆ ಅಂದರೆ ಎಲ್ಲ ವೇದಗಳು ಇತಿಹಾಸ ಪುರಾಣಗಳು ಅವರಿಗೆ ಪುಷ್ಪ ಆಯಿತು. ಅವಾಗ ಪ್ರಶ್ನೆ ಬರುತ್ತೆ, ಇಲ್ಲಿದ್ದವರೆಲ್ಲ
ಎಲ್ಲ ಪುಷ್ಪಗಳು ಚೆನ್ನಾಗಿ ಚಿಂತನೆ ಮಾಡಿ ಖಾಲಿ ಮಾಡಿದರಲ್ಲ, ಇನ್ನ ರುಜುಗಳಿಗೇನು ಉಳಿದಿರುತ್ತೆ? ಇವರು ಎಷ್ಟು ಸಲ ಚಿಂತನೆ ಮಾಡಿದ್ರು ಖರ್ಚಾಗದೆ ಇರುವಷ್ಟು ರಾಶಿ ಬಿತ್ತಿದೆ ಅಲ್ಲಿ, ಅದನ್ನ ಬಳಗುಂಬವರೇ ರುಜುಗಣಿಸ್ತು. ಅದಕ್ಕೆ ನೋಡಿ, ಅವರಿಗೆ ಒಂದು ಪುಷ್ಪ ಅಲ್ಲ, ಎಲ್ಲ ಸೇರಿ ಒಂದು ಪುಷ್ಪ ಅವರಿಗೆ. ಆ ರೀತಿಯಲ್ಲಿ ಎಲ್ಲಾ ಪುಷ್ಪಗಳಲ್ಲಿರ್ತಕ್ಕಂಥ ಶಬ್ದಗಳಲ್ಲಿರುವಂತಹ ಅಪರೂಪದ ಅರ್ಥಗಳು, ಅಪರೂಪದ ಗುಣಗಳನ್ನು ತೆಗೆದು ಆ ನಾರಾಯಣನಲ್ಲಿ ಚಿಂತನೆ ಮಾಡಿದ್ದಕ್ಕೆ, ಉಪಾಸನೆ ಮಾಡ್ತಾ ಇದ್ದದ್ದಕ್ಕೆ ಅವರಿಗೆ ಆ ಉದಯಿಸುವ ಸೂರ್ಯನ ಬಣ್ಣದಲ್ಲಿರುವಂತಹ, ಅಂದರೆ ಅಪ್ರಾಕೃತ ಬಣ್ಣದಲ್ಲಿರುವಂತಹ ನಾರಾಯಣ ದರ್ಶನ ಕೊಟ್ಟು ಏನು ಕೊಡ್ತಾನೆ? ಧರ್ಮ, ಅರ್ಥ, ಕಾಮ, ಮೋಕ್ಷ ನಮಗೆ ಚೂರುನಿದ್ದೆ ಪ್ರವಚನ ಕೇಳೋದಾಗ ಬರೋದೇನು ಚೂರು ಜೊಕ್ಕು ಬರ್ತಾ ಇರುತ್ತೆ, ಎಷ್ಟು ಬೇಡ ಅಂದ್ರೆ ಬರ್ತಾ ಇರುತ್ತೆ. ಮತ್ತೆ ಬಿಡ್ತಾನೆ ಈ ಕಲಿ, ನಿಮ್ಮನ್ನ ಕರ್ಕೊಂಡು ಬಂದದ್ದು ಯಾಕವ? ಅಷ್ಟು ದೂರದಿಂದ ಕಷ್ಟಪಡಿಸಿ ನಡ್ಕೊಂಡು ಆಟೋದಲ್ಲೋ ಕರೆಸಿದ್ದು ಯಾಕೆ? ಇಲ್ಲಿ ಬಂದು ನಿದ್ದೆ ಮಾಡಬೇಕು ಅಂತ ಅಲ್ವಾ? ಅದಕ್ಕೆ ಚೂರು ಎಚ್ಚರದಲ್ಲಿ ಬಿಟ್ರೆ ಆಯ್ತು.
ರುದ್ರಾದಿಗಳಿಗೆ
ನಿಯಾಮಕರಾಗಿರ್ತಾರೆ, ರುದ್ರಾದಿಗಳಿಗೆ ನಿಯಾಮಕರಾಗಿ ಅವರಿಂದ ಉಪಾಸನೆ ಮಾಡಿಸುವಂತಹ ರೂಪ ವಾಯುದೇವರು. ಅದಕ್ಕಾಗಿ ಅವ್ರ ಪ್ರಶ್ನೆ ಅರ್ಥ ಆಯ್ತಾ? ದಕ್ಷಿಣ ದಿಕ್ಕಿನಲ್ಲೂ ವಾಯುದೇವರು ಬಂದ್ರು, ಮೇಲೂ ವಾಯುದೇವರು ಬಂದ್ರು, ವಾಯುದೇವರು ಎಲ್ಲಿ ಸೇರ್ತಾರೆ ಅಂದ್ರೆ ಅಲ್ಲೇ ಸೇರ್ತಾರೆ. ಇಲ್ಲಿ ಯಾಕಿದ್ದಾರೆ ಅಂದ್ರೆ ರುದ್ರಾದಿಗಳಿಗೆ ವಿಶೇಷವಾಗಿ ಉಪಾಸನೆ ಮಾಡುವ ತಾಕತ್ತನ್ನ ಕೊಡ್ಲಿಕ್ಕೆ ಎಲ್ಲರಲ್ಲಿ ನಿಂತು ಉಪಾಸನೆ ಮಾಡಿಸ್ತಾರೆ. ಈ ರೀತಿಯಾಗಿ ಅವರಿಲ್ಲದಾಗಿದ್ರೆ ಎಲ್ಲೂ ಇಲ್ಲ, ಅವರಿಲ್ಲದಿದ್ರೆ ಎಲ್ಲೂ ಇಲ್ಲ. ಮತ್ತೆ ಯಾಕೆ ಅಲ್ಲೇ ಹೇಳಿದ್ರು ರುದ್ರಾದಿಗಳಿಗೆ? ಯಾಕೆ ಹೇಳಿದ್ರು ಅಂದ್ರೆ ಎಲ್ಲ ತಗೊಳ್ಳಿ ಅಂತ ಹೇಳಿ. ಸರಿ, ಈ ರೀತಿಯಾಗಿ ಎಲ್ಲರಿಗೂ ಅನುಗ್ರಹ ಮಾಡಿದ ಸಾಮಾನ್ಯ ಎಲ್ಲಾ ಶಬ್ದ ರಾಶಿ, ಎಲ್ಲಾ ಶಬ್ದ ರಾಶಿಗಳಿಗೆ ರಸ ಯಾವುದು ಅಂದರೆ ವೇದಗಳು. ಆ ವೇದಗಳಿಗೆ ರಸರೂಪರಾದ್ದರಿಂದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ರೂಪಗಳು ವೇದಗಳಿಗೆ ರಸರೂಪವಾಗಿದೆ ಅಂತ ಚಿಂತನೆ ಮಾಡಿ, ಅಷ್ಟೇ ಅಲ್ಲ ಎಲ್ಲಾ ರೀತಿಯಲ್ಲಿ ಅಂದ್ರೆ ವೇದವು ಎಲ್ಲರಿಗೂ ಅಮೃತ ಸ್ಥಾನೀಯ. ಆ ವೇದಕ್ಕೆ ಅಮೃತ ಸ್ಥಾನ ಆಗಿರತಕ್ಕಂಥ ಅಮೃತಾನಾಮಿ ವೇದಾನ ಅಮೃತತ್ವ, ಅಮೃತತ್ವ ಪ್ರದಾರ್ಥತ್ವ, ವೇದ ಅಮೃತ ಸಾವಿಲ್ಲದ್ದು ಎಂದು ನಾಶ ಇಲ್ಲ ವೇದಕ್ಕೆ. ಆ ವೇದಕ್ಕೆ ನಾಶ ಇಲ್ಲದ ಆ ತನವನ್ನ ಪ್ರಕಟ ಮಾಡಿದ್ದು, ಅದ್ಭುತವಾದಂತಹ ತತ್ವವನ್ನು ಪ್ರಕಟ ಮಾಡಿದ್ದು ಈ ಐದು ರೂಪಗಳು. ಆದ್ದರಿಂದ ಇವುಗಳನ್ನ ಅಮೃತ ಅಮೃತ ಅಂತ ಚಿಂತನೆ ಮಾಡಬೇಕು ಈ ಐದು ರೂಪಗಳನ್ನ. ಹಾಗೆ ನಾವು ಚಿಂತನೆ ಮಾಡಿದರೆ ನಮ್ಮಲ್ಲಿರುವ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಎಲ್ಲಿ ಶಿರಸ್ಸಿನಲ್ಲಿ ನಾರಾಯಣ, ಮಧ್ಯದಲ್ಲಿ ವಾಸುದೇವ, ಕೆಳಗಿರಂಗದಲ್ಲಿ ಸಂಕರ್ಷಣ, ಬಲದಲ್ಲಿ ಪ್ರದ್ಯುಮ್ನ, ಕೆಳಗಡೆ ಹೌದಲ್ಲ? ಎಷ್ಟು ಚೆನ್ನಾಗಿದೆ. ಮಡಿ ಆಗುವ ಲಕ್ಷಣ ಇದು, ಮಡಿ ಬೇಗ ಆಗಬೇಕಾ? ಸರಸರಣೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಚಿಂತನೆ ಮಾಡಿದ್ರೆ ಸಾಕು ಮಡಿ ಆಗುವು ಅಂತ ಅರ್ಥ. ಆ ರೀತಿಯಾಗಿ ಭಗವಂತನ ಚಿಂತನೆ ಮಾಡುವ ಕಾರಣಕ್ಕೆ ಅಮೃತ ರೂಪಿಯಾಗಿ ನಮ್ಮ ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂದ್ರೆ ಮೃತಿ ನಮಗಿರಲ್ಲ, ಸಾವಿರಲ್ಲ, ಸಾವು ಎರಡು, ಅಪಮೃತ್ಯು ಇರಲ್ಲ, ದೇವರ ಮರವಿರಲ್ಲ, ಸದಾ ದೇವರ ನೆನಪಿನಲ್ಲೇ ನಮ್ಮ ಬದುಕಲ್ಲ ಹೊರಟೋಗುತ್ತೆ. ಆ ರೀತಿಯಲ್ಲಿ ಅದ್ಭುತವಾಗಿರತಕ್ಕಂಥ ಈ ಐದು ರೂಪಗಳನ್ನ ಪರಮಾದರಾತ್ ಅಹರಹ ಅನುಸಂಧೇಯ, ಪರಮಾದರದಿಂದ ಹಗಲು ರಾತ್ರಿ ಚಿಂತನೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಬಲಿಗೆ ಗುರುಪ್ರಸಾದ ಲಾಭ ಪ್ರಕರಣ ಮುಗಿಯಿತು. ಹೇಳುತ್ತಾರೆ ಚತುರ್ದಶ ಸುರತ್ನಾನಿ ಏಚ ರತ್ನಾನಿ ಭಾರತೆ ಅದೃಶ್ಯ ದೃಶ್ಯಮಾನಾನಿ ಚತುರ್ದಶ ದೀಸಹ. ಹದಿನಾಲ್ಕು ರತ್ನಗಳು ಇವು ಸತ್ತಿದ್ದಲ್ಲಿ ನಿಮಗೆ ಅಂದ್ರೆ ಭಾರತ ಅಂತ ಹೇಳ್ತಾರೆ. ಇದೆಲ್ಲ ಉಪನಿಷತ್ತಿನಲ್ಲಿ ಬರ್ತಕ್ಕಂಥದ್ದು. ಇವರೇನು ಭಾರತದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅಲ್ಲ, ಭಾರತದಲ್ಲಿ ನಾವು ಕೇಳಿದ್ವಿ, ಭಾರತ ನಮಗೆ ಕಾಣಿಸಿಲ್ಲಲ್ಲ. ಅಂದ್ರೆ ಅದೃಶ್ಯ ದೃಶ್ಯಮಾನಾನಿ ಕಾಣಿಸಿ ಕಾಣಿಸದಂತೆ ಬರ್ತಿಟ್ಟಿದ್ದಾರೆ ವೇದವ್ಯಾಸರು, ಅದನ್ನು ಹೇಳಿದ್ದೆ ಅಲ್ಲ. ಕಾಣಿಸಿ ಕಾಣಿಸಲಿ ಅಂದ್ರೆ ನಿಮ್ಗೆ ಏನ್ ಕಾಣಿಸ್ತು, ನಮಗೆ ಕಾಣಿಸಿಲ್ಲಲ್ಲ ಅಂದ್ರೆ ಅದರಲ್ಲೇ ಅರ್ಥ ಹೇಳಿದ್ರು. ಅದೃಶ್ಯ ದೃಶ್ಯಮಾನಾನಿ, ಅದೃಶ್ಯರಾದವರು ಯಾರು? ದೇವತೆಗಳು. ಅವರಿಗೆ ದೃಶ್ಯಮಾನಾನಿ, ದೇವತೆಗಳಿಗೆ ಮಾತ್ರ ಕಾಣಿಸ್ತಕ್ಕದ್ದು ಅದು ನಾನು ತೋರಿಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಚತುರ್ದಶ ದೀಶ, ಹದಿನಾಲ್ಕು ಪ್ರಕರಣಗಳಲ್ಲಿ ಹದಿನಾಲ್ಕು ಭಗವದ್ ರೂಪಗಳು ನಿಂತಿವೆ. ಆ ರೂಪಗಳ ಹೆಸರೇನು ಅಂದ್ರೆ ಜಯೀ, ಅಂದ್ರೆ ಜಯವಂತನಾದವ. ಅಂಥ ಭಗವದ್ ರೂಪಗಳು ನಿಂತಿವೆ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರ ಜೀವನದಲ್ಲಿ ಜಯ ಕಟ್ಟಿಟ್ಟ ಗೊತ್ತಿ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ ಎಂಬಲ್ಲಿಗೆ ಇತಿ ಶ್ರೀ ವಿಷ್ಣುತೀರ್ಥ ವಿರಚಿತ ಚತುರ್ದಶಿ ಸಮಾಪ್ತ. ಚತುರ್ದಶಿ ಗ್ರಂಥ ಪೂರ್ಣ ಆಯಿತು. ಪೂರ್ಣ ಆದಕ್ಕೆ ಉಪಯೋಗ ನಿಮ್ಮಲ್ಲಿ ಚಿಂತನೆ ಬರಬೇಕು. ಎಷ್ಟು ಜನ, ಇದು ಹದಿನಾಲ್ಕನೇ ಪ್ರಕರಣ, ಹದಿಮೂರು ಪ್ರಕರಣ ನಿತ್ಯ ಚಿಂತನೆ ಮಾಡದೇ ಇದ್ದವರು ಎಷ್ಟು ಜನ ಕೈ ಎತ್ತಿ? ಮಾಡುವವರಲ್ಲ, ಮಾಡದೇ ಇದ್ದವರು ಕೈ ಎತ್ತಿ. ಪರವಾಗಿಲ್ಲ, ಅದಕ್ಕೆ ಪುಣ್ಯ ಬರುತ್ತೆ. ಏನು ಮಾಡ್ತಾ ಇಲ್ವಾ? ಅಲ್ಲ, ಪೂರ ಏನೂ ಮಾಡದೇ ಇದ್ದವ್ರು ಎಷ್ಟು ಜನ? ಚೂರು ಚೂರಾದರೂ ಮಾಡೋರು ಎಷ್ಟು ಜನ ಇದ್ದೀರೋ ಗೊತ್ತಾಗುತ್ತಲ್ಲ. ಪೂರ ಏನು, ಹದಿನಾಲ್ಕು ಪ್ರಕರಣದಲ್ಲಿ ಒಂದು ಪ್ರಕರಣವನ್ನು ಚಿಂತನೆ ಮಾಡದೇ ಇರುವಂತಹ ಅದ್ಭುತ ಮೂರ್ತಿಗಳು ಯಾರು ಇದ್ದಾರ? ಪರವಾಗಿಲ್ಲ, ನಾ ನೋಡಿ ಸಂತೋಷ ಪಡ್ತೇನೆ. ಯಾರಾದ್ರೂ ಇದ್ದಾರ? ನನಗೆ ಉಪಯೋಗವಿಲ್ಲ. ನಾ ಮೊದಲೇ ಹೇಳಿದೆ, ನಾನು ಇಲ್ಲಿಗೆ ಬಂದಾಗ ಹೇಳಿದೆ, ಆದದ್ದು ಆದಾಗೆ ಪೂರ್ಣವಾಗಿ ಚಿಂತನೆ ಮಾಡುವುದಾದರೆ ಬರ್ತೇನೆ, ಇಲ್ಲದಿದ್ರೆ ಬರಲ್ಲ ಅಂತ ಹೇಳಿಬಿಟ್ಟಿದ್ದೆ. ಅಲ್ಲ, ನನಗನ್ನ ಸಂಬಂಧವಿಲ್ಲ. ಪ್ರಾಣ ಹೋದರೂ ಪರವಾಗಿಲ್ಲ, ಚಿಂತನೆ ಮಾಡಲೇಬೇಕು. ಈ ದಿನಾಗಲೂ ಹದಿನಾಲ್ಕು ಪ್ರಕರಣ ಚಿಂತನೆ ಮಾಡಿಯೇ ಮಲಗಬೇಕು.
ಒಂದು ಗಂಟೆ ಐದರಿಂದ ಆರು ಇದು ನಮಗೆ ಬೆಳಗ್ಗೆ ದಿನಕ್ಕೂ ಮಾಡ್ತಾ ಇದ್ದೀವಿ. ಪ್ರತಿದಿನೂ ನೀವು ಪೇಪರ್ ಕೊಟ್ಟ ದಿನದಿಂದ ಇವತ್ತಿನ ವರೆಗೂ ಐದರಿಂದ ಆರು, ಒಂದು ಗಂಟೆ ಎಲ್ಲ ಪ್ರಕರಣ
ಮಾಡ್ತಾರೆ. ಒಂದು ಸಲ ಓದಿಕ್ಕೂ ಆಗಲ್ವೇ? ಓದೋ ಕಾಲಕ್ಕೆ ಅನುಸಂಧಾನ ಮಾಡಬಹುದಲ್ಲ. ಹೇಳಿದ್ದನ್ನೇ ಹೇಳಿದಂತೆ, ನಾವು ಹೀಗಂತೆ ಹೀಗಂತೆ ಗೋವಿಂದ ನಮಸ್ಕಾರ ಅಲ್ಲಿ ಹೇಳಿದ ಅಲ್ಲ. ನೀವು ಎಲ್ಲ ಬಾಯಿಪಾಠ ಮಾಡಿಯೇ ಹೇಳಬೇಕು ಅಂತೇನಿಲ್ಲ, ನೋಡಿ ಆದರೂ ಹೇಳತ್ತ ಅಲ್ಲಿದ್ದ ದೇವರಿಗೆ ನಮಸ್ಕಾರ ಮಾಡಿಕೊಂತ ಹೇಳಿದ್ರೆ ಸಾಕು. ಹೇಗೆ ಅಲ್ಲಿ ಹೇಳಿದ್ರಲ್ಲ, ಪಂಚ ಜೀವಹೋಮ ಪ್ರಕಾರ ಏನ್ ಕರೆದಿದೆ ಮೊದಲು? ಹೌದಾ, ನಾರಾಯಣಾಗ್ನಿ. ಆ ನಾರಾಯಣಾಗ್ನಿಂದ ಐದು ರೂಪಗಳು ಹುಟ್ಟಿದೆ ಹೇಳಿದ್ರ? ಹೇಳೋ ಕಾಲಕ್ಕೆ ಸುಮ್ಮನೆ ಹುಟ್ಟಿದೆ ಅಂತಲ್ಲದೆ ಅಲ್ಲಿ ಸ್ವರ್ಗ ಲೋಕದಲ್ಲಿ ನಾರಾಯಣಾಗ್ನಿ ಇದ್ದಾನೆ, ನಮೋ ನಮಃ ಅಂತ ಬರೆಸಿದ್ರೆ ಬರೆಸಿಲ್ಲ ಇದೆ ಅಂತ ಹೇಳಿದೆ. ಹೌದಾ, ನೀವು ಸೇರಿಸಿಕೊಳ್ಳಿ. ಸ್ವರ್ಗ ಲೋಕದಲ್ಲಿರುವ ನಾರಾಯಣಾಗ್ನಿಗೆ ನಮೋ ನಮಃ ಬರ್ಕೋಬೇಡಿ, ತಲೆಯಲ್ಲಿ ಸೇರಿಸ್ಕೊಳ್ಳಿ. ತಲೆಯಲ್ಲಿ ಸೇರಿಸ್ಕೊಂಡ್ರೆ ಆಯ್ತು, ಮತ್ತ ಅದು ಬರ್ಕೊಂಡ್ಬಿಟ್ರೆ ಅದು ಮೆಕ್ಯಾನಿಕಲ್ ಆಗ್ತದೆ ಅಲ್ವಾ. ಹಾಗೆ ಪ್ರತಿಯೊಂದು ರೂಪ ಬರ್ತಾ ಇದೆಯಲ್ವಾ, ಎಲ್ಲೆಲ್ಲಿ ರೂಪ ಬರ್ತಾ ಇದೆ ಆಯಾ ಸ್ಥಾನದಲ್ಲಿ ಆಯಾ ರೂಪಕ್ಕೆ ನಮಸ್ಕಾರ ಸಲ್ಲಿಸಿ, ಅಷ್ಟೇ ಅನುಸಂಧಾನ. ಇವಾಗ ಸೂರ್ಯಮಂಡಲದ ಪೂರ್ವ ದಿಕ್ಕಿನಲ್ಲಿರುವ ವಾಸುದೇವ, ಕೆಂಬಣ್ಣದ ವಾಸುದೇವನಿಗೆ ನಮೋ ನಮಃ. ಅಲ್ಲಿ ಉಪಾಸನೆ ಮಾಡುವ ಅಗ್ನಿ ಮೊದಲಾದ ವಸುಗಳು ಅವರು ಉಪಾಸನೆ ಮಾಡುತ್ತಾ ಇದ್ದಾರೆ. ಅವರಂತರ್ಗತ ವಾಸುದೇವ ನಿನಗೆ ನಮೋ ನಮಃ, ಅವರಿಗೂ ನಮಸ್ಕಾರ, ದೇವ ನಿನಗೂ ನಮಸ್ಕಾರ, ಉದ್ಧಾರ ಮಾಡಯ್ಯ. ಇಷ್ಟು ಕೇಳ್ಕೋಬೋದಲ್ಲ, ಇಷ್ಟು ಕೇಳ್ಕೊಂತ ಅದು ಹೇಳುತ್ತಾ ಹೇಳುತ್ತಾನೆ ಮನಸ್ಸಿನಲ್ಲಿ ಅವರನ್ನ ದೇವರನ್ನ ಚಿಂತನೆ ಮಾಡಿ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ಲಿಕ್ಕಾಗುತ್ತಾ? ಇಷ್ಟೇ ಅನುಸಂಧಾನ, ಇಷ್ಟು ಮಾಡ್ಲಿಕ್ಕಾಗುತ್ತಾ? ಸೊ 14 ಪ್ರಕರಣ ಚಿಂತನೆ ಮಾಡಬಹುದಾ? ನಾಳೆ ನಾನು ಮತ್ತೆ ಬಂದಾಗ ಕೇಳಿದಾಗ, ಇವತ್ತು ಸಂಜೆ ಮನೆಗೆ ಹೋಗ್ತಿರಲ್ಲ, ಇವಾಗ 14 ಪ್ರಕರಣ ಓದಿ, ಓದೋ ಕಾಲಕ್ಕೆ ಅಲ್ಲಲ್ಲಿರುವ ರೂಪಕ್ಕೆ ಎಲ್ಲಿ ಹೇಳಿರ್ತಾರೋ ಅಲ್ಲಿ ಆ ದೇವರನ್ನ ಚೂರು ಸ್ಮರಿಸಿ ನಮಸ್ಕಾರ ಮಾಡುತ್ತಾನೆ ಓದ್ತಾ ಹೋಗ್ಬಿಡಿ. ಬರೀ ಓದ್ಲಿಕ್ಕೆ 15 ನಿಮಿಷ ಹೇಳಿದರೆ ಇದಕ್ಕೆ 20 ನಿಮಿಷ ಹಿಡಿಯುತ್ತೆ, ಅಷ್ಟೇ, ಹೆಚ್ಚೇನಿಲ್ಲ. ಹಾಗೆ ಇವತ್ತು ರಾತ್ರಿ ಒಳಗೆ 14 ಪ್ರಕರಣ ನೀವೆಲ್ಲ ಚಿಂತನೆ ಮಾಡ್ತೀರಾ? ನೋಡಿ, ಮಾಡದಿದ್ರೆ ಏನ್ ಬರುತ್ತೆ? ಮೊದಲೇ ಹೇಳಿದ್ದೆ ನಾನು, ಇಲ್ಲಿ ಬಂದದ್ದಕ್ಕೆ ನನಗೆ ದಕ್ಷಿಣೆ ಕೊಡಬೇಕು ಅಂತ ಹೇಳಿದ್ದೆ. ದಕ್ಷಿಣೆ ಅಂದ್ರೆ ನೀವು 14 ಪ್ರಕರಣ ಚಿಂತನೆ ಮಾಡುವುದು, ದಿನಾಗ್ಲೂ ಎಡಬಿಡದೆ ಚಿಂತನೆ ಮಾಡೋದೇ ನನಗೆ ಕೊಡೋ ದಕ್ಷಿಣೆ. ನೀವು ಒಂದು ವೇಳೆ ಒಂದು ದಿವಸ ಚಿಂತನೆ ಮಾಡಲಿಲ್ಲ, ಬ್ರಾಹ್ಮಣನಿಗೆ ಮೋಸ ಮಾಡಿದ ಫಲ ಬರುತ್ತೆ ನೋಡಿ. ಸತ್ಯ, ಎರಡು ಮಾತಿಲ್ಲ, ನನಗೆ ನೀವು ಕೊಡೋ ದುಡ್ಡು ಯಾವುದೂ ಇಲ್ಲ.
ಆತರ ಮಾಡಂಗಿದ್ರೆ ಬನ್ನಿ, ಇಲ್ಲದ್ರೆ ಬರಬೇಡಿ ಅಂತ ಹೇಳಿ.
ಬರಲೇಬೇಕು, ಹೀಗೆ ಮಾಡಿ, ಬರಬೇಡಿ ಅಂತ ಹೇಳಲ್ಲ. ಅಲ್ಲ, ನಾನೇ ಬರಲ್ಲ. ಯಾಕೆ ಅಂದ್ರೆ ನೀವೆಲ್ಲ ಒಳ್ಳೆಯವರೇ, ನಿಮ್ಮಿಂದ ನಿತ್ಯ ಅನುಷ್ಠಾನ ಮಾಡಿಸಲಿಕ್ಕೆ ನನಗಾಗ್ತಾ ಇಲ್ಲ, ನನ್ನಲ್ಲೇ ಏನೋ ಲೋಪ ಇದೆ, ಅದನ್ನ ನಾನು ಬರಲ್ಲ. ಅಲ್ಲೇನ್ರಿ, ಆದ ಕಾರಣ ಇವತ್ತು 14 ಪ್ರಕರಣ ಚಿಂತನೆ ಮಾಡಿ ಆಚಾರ್ಯರಿಗೆ ದಕ್ಷಿಣೆ ಕೊಟ್ಟೀವಿ ಅಂತ ಸಂತೋಷ ಪಡಿ. ನಾಡಿಂದ ಖಚಿತವಾಗಿ ಮಾಡಲೇಬೇಕು. ಇದು ನಾನು ಹೇಳುವಷ್ಟು ಕಾಲ ದಕ್ಷಿಣೆ ಅಲ್ಲ, ನೀವು ಬದುಕಿದಷ್ಟು ಕಾಲ ಚಿಂತನೆ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಕ್ಕೆ ನಾನು ಬಂದದ್ದು. ಬದುಕಿದಷ್ಟು ಕಾಲ ಪ್ರತಿಯೊಂದು ದಿವಸ ದಿನಾಗ್ಲೂ ಮಕಸುಳಾದಿ 14 ಪ್ರಕರಣ ದಿನಾಗ್ಲೂ ಚಿಂತನೆ ಮಾಡಿಯೇ ಮಾಡುತ್ತೇವೆ, ಅದೇ ನಿಮಗೆ ದಕ್ಷಿಣೆ ಅಂತ ಹೇಳಿದ್ದಕ್ಕೆ ನಾ ಬಂದೆ. ಮಾಡ್ತೀರಲ್ವಾ? ಸರಿ
ಸರ್, ಚಿಂತನೆ
ಅದಕ್ಕೆ ನಿಮ್ಗೆ ಫೋಟೋ ಕೊಟ್ಟಿದ್ದು, ಚುಟುಕಾಗಿ ಎಲ್ಲ ಚಿಂತನೆ
ಮಾಡಿಕೊಳ್ತಾ?
ಹೌದಮ್ಮ, ನನಗೆ ಗೊತ್ತಿತ್ತು ಚುಳಾದಿ ಎಲ್ಲ ನಿಮ್ಗೆ ಹೇಳಿಕ್ ಆಗಲ್ಲ ಅಂತ ನನ್ ಮೊದಲೇ ಗೊತ್ತಿತ್ತು. ಆದ ಕಾರಣ ಆ ಚಿತ್ರಪಟ ಕೊಟ್ಟಿದ್ದೀನಲ್ಲ, ಅಲ್ಲಿ ಹೇಳಿದಷ್ಟಾದ್ರೂ ಚಿಂತನೆ ಮಾಡಿ ಮಾಡ್ತಾ ಇದ್ದೀನ. ಅಲ್ವಾ ಮಾಡಿ, ಇಷ್ಟು ಅನುಸಂಧಾನ ಅಂದ್ರೆ ಏನಿಲ್ಲ, ಹೇಳಿದ್ದು ಹೇಳಿದಂತೆ ಅಲ್ಲಿದೆ ಅಂತ ಚಿಂತನೆ ಮಾಡುವುದು. ಎಲ್ಲಿ ಯಾವ ರೂಪ ಇದೆ, ಎಲ್ಲಿ ಯಾವ ದೇವರಿದ್ದಾರೆ ಅದು ಹೇಳಿರ್ತಾರಲ್ಲ, ಅಲ್ಲಿ ಆ ದೇವರನ್ನ ಸ್ಮರಣೆ ಮಾಡಿದ್ರೆ ಮುಗಿದೋಯ್ತು. ಅದೇ ಅನುಸಂಧಾನ, ಹೇಳಿದ್ದನ್ನ ಅನುಸರಿಸಿ ಚಿಂತನೆ ಮಾಡುವುದು ಅಷ್ಟೇ, ಇನ್ನೇನು ಇಲ್ಲ. ಹಾಗಾದ್ರೆ ಅದು ನನಗಲ್ಲ ದಕ್ಷಿಣೆ, ವಿಷ್ಣು ತೀರ್ಥರಿಗೆ ನಿತ್ಯ ದಕ್ಷಿಣೆ ಕೊಟ್ಟಂತಾಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ನಾವು ಯಾವ ದೇವರನ್ನ ಪೂಜಾ ಮಾಡ್ತೀವೋ, ಯಾವ ದೇವರನ್ನ ಪೂಜಾ ಮಾಡ್ತೀವೋ ಆ ದೇವರ ಸನ್ನಿಧಾನ ನಮ್ಮಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಚಿಕ್ಕ ದೃಷ್ಟ ಅಂತ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ವಿಜಯದಲ್ಲಿ ಬರುತ್ತೆ, ಚಂದ್ರಿಕಾಕ್ಕೆ ಪ್ರಕಾಶ ಅಂತ ವ್ಯಾಖ್ಯಾನ ಬರುತ್ತೆ. ಚಂದ್ರಿಕಾಕ್ಕೆ ವ್ಯಾಖ್ಯಾನ ಬರಲಿಕ್ಕೆ ಮೊದಲು ರಾಯರು ತುಂಬಾ ಸಲ ಚಂದ್ರಿಕಾ ಪ್ರವಚನ ಮಾಡಿದರಂತೆ ವ್ಯಾಖ್ಯಾನ ಬರಲಿಕ್ಕೆ ಮೊದಲು. ಯಾಕೆ ಮಾಡಿದ್ರು ಅಂದ್ರೆ ಹೇಳ್ತಾರೆ, ಗ್ರಂಥಕರ್ತೃಗಳ ಸಂವಿಧಾನ ತನ್ನಲ್ಲಿ ಬರಬೇಕು ಅಂತ ಮಾಡಿದರು. ಆ ಗ್ರಂಥವನ್ನ, ಯಾವ ಗ್ರಂಥವನ್ನ ಹೆಚ್ಚಾಗಿಟ್ಟುಕೊಂಡು ನಾವು ಪ್ರವಚನ ಮಾಡ್ತಾ
ಮಾಡ್ತಾ ಬರ್ತೇವೆ. ಅವರ ಸನ್ನಿಧಾನ ನಮ್ಮಲ್ಲಿ ವಿಶೇಷವಾಗಿ ಅವರ ಮೂರ್ತಿ ಪ್ರತಿಮೆ ಅಂತ ನಾವು ತಯಾರಾಗ್ತೇವೆ. ಅದಕ್ಕ ರಾಯರಮ್ಮ ಮಾಡಿದ್ರೆ ನೀವು ನಿತ್ಯವೂ ಚಿಂತನೆ ಮಾಡ್ತಾ ಮಾಡ್ತಾ ಅರ್ಪಣೆ ಮಾಡಿದರೆ ನಿಮ್ಮಲ್ಲಿ ಅವರ ಕರುಣೆ ಅಂತೂ ಬಂದೇ ಬರುತ್ತಾ, ಖಚಿತವಾಗಿ ಬಂದೇ ಬರುತ್ತಾ. ಕರುಣೆ ಬರುವುದು ಅಂದ್ರೇನು? ನೀವು ಕೇಳದೇನೆ ನಿಮ್ಮ ನಿಮ್ಮ ಕಷ್ಟಗಳಿಗೆ ಅವರು ಒದಗುತ್ತಾರೆ, ಅವರೇ ಪೂರ್ಣ ಅನುಗ್ರಹ ಮಾಡುತ್ತಾರೆ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲಮ್ಮ, ಅನೇಕ ಜನ ಹೆಣ್ಣುಮಕ್ಕಳಿಗೆ ಸ್ವಪ್ರದರ್ಶನ ಆಗಿದೆ, ಬಿಟ್ಟು ತಿರ್ಥ ದರ್ಶನ ಕೊಟ್ಟಿದ್ದಾರೆ. ಒಬ್ಬ ಹೆಣ್ಣುಮಗಳಿಗೆ ಬರ್ಲಿಕ್ಕೆ ಆಗ್ತಾ ಇದ್ದಿಲ್ಲ, ಕೇಳಿ ಹೋಗಿ ಹೋಗಿ ಚೂರು ಚೂರು ಪಾಪ ಮಾಡಿಕೊಳ್ತಾ ದುಃಖ ಪಡ್ತಾ ಇದ್ದರೆ ಸ್ವಪ್ನದಲ್ಲೇ ಗುರುಗಳು ದರ್ಶನ ಕೊಟ್ಟಿದ್ದಾರೆ, ಸ್ವಾಮಿಗಳು ಬಂದಿದ್ದಾರಂತೆ, ಕೂತಿದ್ದಾರೆ, ಆಕೆ ಕೈಗೆ ಪುಸ್ತಕ ಹಾಕಿ ಓದು ಅರ್ಥ ಆಗತ್ತೆ. ನಂತರ ಆಕೆಗೆ ಏನು ಓದಿದ್ರೂ ಅರ್ಥ ಆಗ್ತಿದ್ದಿಲ್ಲ, ಕನ್ನಡ ಅನುವಾದ ನಂತರ ಅರ್ಥ ಆಗಲಿ ಶುರುವಾಯಿತು ಮತ್ತು ಬರಲಿಕ್ಕೂ ಅನುಕೂಲ ಆಯಿತು. ಈಗಲೂ ಆಕೆ 14 ಪ್ರಕರಣ ಮತ್ತು ಷೋಡಶಿ 16 ಪ್ರಕರಣ ಅಧ್ಯಾತ್ಮ ಸರಂಜನಿ ಎಲ್ಲ ಅನುಷ್ಠಾನಕ್ಕಿಟ್ಟು ನಿತ್ಯ ಆನಂದ ಪಡ್ತಾ ಇದ್ದಾರೆ. ಅಂಥವ್ರು ಅನೇಕ ಜನ ಇದ್ದಾರೆ. ಮತ್ತೆ ನೀವೇನು ಕಡಿಮೆ? ಎಲ್ಲರೂ ಒಳ್ಳೆಯವರೇ, ಸಾತ್ವಿಕರೇ, ಎಲ್ಲ ಒಳ್ಳೆ ಮಾರ್ಗದಲ್ಲೇ ಇದ್ದೀರಿ. ಅನುಷ್ಠಾನದ ಪಾಠ ಸ್ವಲ್ಪ ಆಗ್ತಾ ಇದೆ. ಹೇಳಿದ್ದನ್ನ ಹೇಳಿದಂತೆ ಮನೆಗೆ ಹೋಗಿ ಚಿಂತನೆ ಮಾಡೋದ್ರಿಂದ ಲೋಪ ಆಗ್ತಾ ಇದೆ. ಅದೇ ಲೋಪ ಆಗ್ಬೇಕು, ಬದುಕಿದ್ದೇ ಅದು. ಇದಕ್ಕಿಂತ ನಿಮಗೆ ದೊಡ್ಡ ಸಾಧನೆ ಇಲ್ಲ. ಇದು ಬಿಟ್ಟು ನೀವು ಬೇರೆ ಏನು ಕರ್ಮಕಾಂಡ ಮಾಡ್ತೀರಲ್ಲ, ಅದು ಮಾಡಿದೆ ಇದು ಮಾಡಿದೆ, ಎಲ್ಲ ಒಣ ವ್ಯಾಪಾರ. ಇದು ಇಟ್ಟುಕೊಂಡ್ರೆ ಅವೆಲ್ಲ ಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ಅನುಸಂಧಾನಗಳು ಇಲ್ಲದೆ ಬರೀ ಕರ್ಮಾನುಷ್ಠಾನ ಮಾಡ್ತಾ ಹೋದರೆ ಹೇಳ್ತಾರೆ ಗುರು ವಿಜಯ ವಿಠಲರೇಯ ಮುಖ ವ್ಯಕ್ತಿ ನೋಡನು ಎಂದಿಗನ್ನ ಅಂತ ಹೇಳ್ತಾರೆ. ಮತ್ತೆ ಇಷ್ಟು ಬದುಕು ಬದುಕಿ ಅದೇನು ಹಣ ಕಷ್ಟಪಟ್ಟು ಉಪಾಯನ ದಾನ ಆ ದಾನ ಈ ದಾನ ಗೋ ಪದ್ಮ ಈ ಪದ್ಮ ಎಲ್ಲ ಹಾಕಿ ಹಾಕಿ ಕೈಯೆಲ್ಲ ಬಿದ್ದೋಗುತ್ತೆ. ನಿಮಗೆ ಕೊನೆಗೆ ದೇವರಾದರೂ ಮೆಚ್ಚುತ್ತಾರ ಅಂದ್ರೆ ಮುಖ ತಿರುಗಿಸುತ್ತಾನೆ. ಯಾಕೆ? ನಾನು ಅವೆಲ್ಲ ಮಾಡಬೇಡಿ ಎಂದು ತಾತ್ಪರ್ಯದಲ್ಲಿ ಹೇಳ್ತಾ ಇಲ್ಲ. ಅವೆಲ್ಲ ಮಾಡಲೇಬೇಕು. ಗೋ ಪದ್ಮ ವ್ರತ ಒಳ್ಳೇದೇ, ಎಲ್ಲ ವ್ರತ ಒಳ್ಳೇದೇ. ಈ ಅನುಸಂಧಾನ ಇಲ್ಲದೆ ಯಾವುದು ಮಾಡಿದ್ರೂ ತಿಪ್ಪೇಲಿ ಹಾಕಿದಂತಾಗುತ್ತೆ. ಈ ಅನುಸಂಧಾನ ತಾತ್ಪರ್ಯ. ದಾಸರಾಯರು ಹೇಳ್ತಾರೆ ದೇವರ ಚಿಂತನೆ ಇಲ್ಲದ ಮಂತ್ರ ಜಪ ಯಾಕೆ? ಅದಕ್ಕೆ ಮಂತ್ರ ಜಪವೇ ಬಿಟ್ಬಿಟ್ಟ ಅಲ್ಲ ದಾಸರ ತಾತ್ಪರ್ಯ. ಜಪ ಬಿಡ್ಲಿಕ್ಕೆ ತಾತ್ಪರ್ಯ ಅಲ್ಲ, ದೇವರ ಚಿಂತನೆ ಸೇರಿಸಿ ಜಪ ಮಾಡು ಅಂತ ಹೇಳೋದ್ರೆ ತಾತ್ಪರ್ಯ. ಆ ರೀತಿಯಲ್ಲಿ ಈ ಅನುಸಂಧಾನ ಬೆಳೆಸಿಕೊಳ್ಳಿ. ನಾಳೆ ನೀವು ಪೂರ್ಣವಾಗಿ ಚತುರ್ದಶಿ ನಿನ್ನೆ ಮಾಡಿದ್ರು ಅಂದ್ರೆ ಇವತ್ತು ಪೂರ್ಣ ಮಾಡಿ ಮನೆಗೆ ಹೋದ ಕೂಡಲೇ 14 ಪ್ರಕರಣ ಚಿಂತನೆ ಮಾಡಿ ನಾಳೆ ಮತ್ತು ಚಿಂತನೆ ಮಾಡಿ ನಾಳೆ ನಾನು ಬಂದಾಗ ಡೊಂಕಿಲ್ಲದೆ ಮೋಸ ಇಲ್ಲದೆ ಎಲ್ಲರ ಕೈ ಎತ್ತಿರಬೇಕು. ಯಾವ ಒಬ್ಬರ ಕೈ ಎತ್ತಿಲ್ಲ ಅಂತಿರಬಾರದು. ಹೌದಾ? ನಿಮ್ ನಿಮ್ ಕೈಗೆ ಎಲ್ಲ ಸೇರಿದೆ ಪುಸ್ತಕ, ಎಲ್ಲರಿಗೆ ಇದೆಯಲ್ಲ? ಚೆನ್ನಾಗಿ ಓದಿ. ಓದುವ ಕಾಲಕ್ಕೆ ಅಲ್ಲಲ್ಲಿ ಆಯಾ ಭಗವದ್ ರೂಪ. ಇವಾಗ ಸೂರ್ಯಮಂಡಲ ರಶ್ಮಿ ಬಂತು, ರಶ್ಮಿ ಬರೀ ರಶ್ಮಿ ಬಾಯಿಂದಲ್ಲದೆ ಸೂರ್ಯಮಂಡಲ ಮನಸ್ಸು ಚಿಂತನೆ ಮಾಡಿ, ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ರಶ್ಮಿಗಳಿವೆ ಅಂತ ಚಿಂತನೆ ಮಾಡಿ, ಅಲ್ಲಿ ವಾಸುದೇವರ ಸ್ಮರಣೆ ಮಾಡಿ, ಮುಗೀತಲ್ಲ. ಈ ಥರ ಅನುಸಂಧಾನ ಪೂರ್ವಕ ನಾಳೆ ಮಾಡಿ ಮಧ್ಯಾಹ್ನ ನಾನು ಹೇಳಿದಾಗ ಪ್ರತಿಯೊಬ್ಬರು ಕೈ ಎತ್ತಿದರೆ ಚೆನ್ನಾಗಿ ಮಾಡಿದ್ದೇವೆ ಅಂತ ಹೇಳಿದರೆ ನಾಳೆ ಚತುರ್ದಶಿ ಶುರು ಮಾಡಿ ಷೋಡಶಿ ಶುರು ಮಾಡುತ್ತೇನೆ. ನಾಳೆ ಹೇಳಿಲ್ಲ, ಇಲ್ಲ ಆಚಾರ್ಯ ಮಾಡ್ಲಿಕ್ಕಾಗಿಲ್ಲ ಹಾಗೆ ಹೀಗೆ ಅಂತ ಪ್ರಶ್ನೆಗಳು ಬಂತ, ನಾಳದ್ದು ನಾನು ಬರೋದೇ ಇಲ್ಲ. ಒಂದ್ ಹೇಳಮ್ಮ ಆಗಲ್ಲ ಅನ್ಕೊಂಡ್ರೆ ಆಗಲ್ಲ. ಅಡ್ಡಿಲ್ಲ, ಮಧ್ಯಾಹ್ನದೊಳಗೆ ಇಲ್ಲಿ ಬರೋದೊಳಗೆ ಬೆಳಿಗ್ಗೆ 4 ಒಳಗೆ ಊಟ ಅಂತೂ ಬೆಳಿಗ್ಗೆ 10 ಆಗ್ಬಿಡತ್ತಾ? ಎಂಥವ್ರು ಓಡಿ ಹೋಗ್ತಾರ 10 ಊಟ ಮಾಡಿ? ಮನೇಲಿ ಯಾರು ಕಾಣಿಸೋದಿಲ್ಲಲ್ಲ, ಕಾಟ ಕೊಡೋರೆಲ್ಲ 10 ಹೊರಟೋಗ್ತಾರೆ, ನೀವೊಬ್ಬರೇ ಆಗ್ಬಿಡ್ತೀರ, ಇನ್ನೇನಿದೆ ಅಲ್ವಾ? ಒಂದ್ ಹೇಳಮ್ಮ, ನಿನಗೆ ಏನೂ ಆಗಲ್ಲ ಅಂಬ ನಿನ್ನಿಂದ ಏನೂ ಆಗದೆ ಮಾಡುವ ವ್ಯಕ್ತಿಗಳು ಹೇಳುವುದೇ 6 ಮೇಲೆ. ನೀವು 4 ಎದ್ದು ಬಿಟ್ರೆ 6 ಒಳಗೆ 2 ಮುಗಿಸ್ಬೋದು. ಅದಕ್ಕೆ ನೀವು ಏನು ಮಾಡಬೇಕು? ನಿಮ್ಮ ನಿದ್ದೆ ಸುಖ ತ್ಯಾಗ ಮಾಡಬೇಕಷ್ಟೇ. ಸ್ವಲ್ಪ ನಿದ್ದೆ ಕಟ್ ಮಾಡಿಕೊಂಡು ಚೂರು ಬೇಗ ಎದ್ರೆ ಎಲ್ಲ ಮುಗಿಯುತ್ತೆ, ಇನ್ನ ಟೈಮ್ ತುಂಬ ಉಳಿಯುತ್ತೆ. ಚತುರ್ದಶಿ ಎರಡು ಸಲ, ಷೋಡಶಿ ಎರಡು ಸಲ ಮಾಡ್ಬೋದು. ಬೆಳಿಗ್ಗೆ ಬೇಗ ಎಡಬೇಕು. ನೀವು ಔಷಧಿ ಎತ್ತರೆ ಯಾವ ಸಾಧನೆ ನಿಮಗಾಗಲ್ಲ. ಶ್ರೀಕೃಷ್ಣ ಜಯತೀರ್ಥರ ಬಗ್ಗೆ ಒಂದು ನಿಮಿಷ ಕೂತ್ಕೊಳ್ಳಿ. ಜಯತೀರ್ಥರ ಬಗ್ಗೆ ನಾನು ಹೇಳಲ್ಲ, ಈ ಮಹಾನುಭಾವರು ಹೇಳ್ತಾರೆ. ಅವರು ಇಡೀ ಜೀವನ 108 ಬಾರಿ ಸುಧಾಮಂಗಳ ಮಾಡಿದರು. ಇಡೀ ಜೀವನ ಅಂದ್ರೆ ಎಷ್ಟು ವರ್ಷ ಗೊತ್ತಿಲ್ಲ, ಬದುಕಿದ್ದು 52 ವರ್ಷ, 52 ವರ್ಷ. ಅಷ್ಟರೊಳಗೆ 4 ಆಶ್ರಮ ಪೂರ್ಣ ಮಾಡಿ 5ನೇ ಆಶ್ರಮದಲ್ಲಿ ಅದ್ಭುತವಾಗಿರತಕ್ಕಂತಹ ಸಾಧನೆ ಮಾಡಿಕೊಂಡು ಹೊರಟವರು. ಅವ್ರು ಹೇಳ್ತಾರೆ, ನ್ಯಾಯಸುಧ ಗ್ರಂಥದ ಮಹತ್ವ ಎಂಥದ್ದು ಅಂದರೆ, ನನ್ನ ಪ್ರಾಣ ಆ ನ್ಯಾಯಸುಧ ಗ್ರಂಥವನ್ನ ಪ್ರವಚನ ಮಾಡುತ್ತಾ ಮಾಡುತ್ತಾ ಹೋದರೆ ಸಾಕಯ್ಯ ಅಂತ ಕೇಳಿಕೊಳ್ತಾರೆ. ಜಯತೀರ್ಥರ ಕೃತಿಗಳೇನಿವೆ, ಜಯತೀರ್ಥರ ಗ್ರಂಥಗಳು, ಆ ಗ್ರಂಥಗಳನ್ನ ಅಧ್ಯಯನ ಮಾಡುವುದರಲ್ಲಿ ನನ್ನ ಪ್ರಾಣ ಹೋದರೆ ಸಾಕು ಅಂತ ಕೇಳಿಕೊಳ್ಳಿಕ್ಕೆ ಆ ಜಯತೀರ್ಥರ ಗ್ರಂಥಗಳಲ್ಲಿ ಏನು ರುಚಿ ಕಂಡ್ರೂ ಅವರು ಗೊತ್ತಿಲ್ಲ ಅಲ್ಲವೇ. ಅಂತ ಮಹಾನುಭಾವರು ಜಯತೀರ್ಥರು. ಆಚಾರ್ಯರು ಜಗತ್ತಿಗೆ ಅಪರೂಪದ ಉಪಕಾರ ಮಾಡಿದರು. ಆಚಾರ್ಯರು ಮಾಡಿದ ಉಪಕಾರ ಏನು ಹೇಳಿ? ಮಧ್ವರಾಯರು ಮಾಡಿದ್ದು, ಮಧ್ವರಾಯರು ಉದ್ಧಾರ ಮಾಡಿದ್ರ ಸರಿ, ನಿಮಗೇನು ಉಪಕಾರ ಮಾಡಿದ್ರು ಹೇಳಿ. ಅಲ್ಲ ರೀ, ಅವರು ಏನೇನೋ ಮಾಡಿದ್ದಲ್ಲ, ನಿಮಗೆ ಮಧ್ವಾಚಾರ್ಯರಿಂದ ಏನು ಪ್ರಾಫಿಟ್ ಬಂತು?
ಮಧ್ವರಾಯರ ಗ್ರಂಥದ ಅರ್ಥ ಆಗ್ತಿರ್ಲಿಲ್ಲ, ಇವ್ರ ಅರ್ಥ ಅವನಿಗೆ ನಾವು ಮಾಡಿದ್ದಾರೆ ಅಂತ ನಾವು.
ಅಲ್ಲ, ಮಧ್ವರಾಯರು ಕೊಟ್ಟರು ಅಂತ ನಮಗೆ ಹೇಳ, ಇಷ್ಟು ಮಾಡಿದ್ದವರು. ಅದಕ್ಕಿಂತ ಮೊದಲು ಬಂದವರೆಲ್ಲ ನೀನೇ ದೇವರು ಅಂತ ಹೇಳಿದರೆ ನಮಗೆ ಅದಲ್ಲ ಅಂತ ತೋರಿಕೊಟ್ಟವರು. ಒಂದು ವೇಳೆ ಮಧ್ವಾಚಾರ್ಯರೇ ಬಾರದಿದ್ರೆ, ನಾವು ದೇವರಲ್ಲ ದೇವರು ಬೇರೆ ಇದ್ದಾನೆ ಅಂತ ತೋರಿಕೊಡ್ದಂಗಿದ್ದರೆ ನಾವೆಲ್ಲರೂ ಮೂಲೆ ಕೂತ್ಕೊಂಡು ನಾನೇ ದೇವರು ನಾನೇ ದೇವರು ಅಂತ ಮಾಡಬೇಕಾಗಿತ್ತು. ನೋಡಿ, ಹೊಟ್ಟೆಯಲ್ಲಿ ಸಂಕಟ, ದುಃಖ, ಎಲ್ಲ ರೋಗಗಳು ಎಲ್ಲ ಬರ್ತಾ ಇರುತ್ತೆ, ಜಪ ಮಾತ್ರ ನಾನೇ ದೇವರು ಅಂತ. ನಿಮ್ಮ ದುಃಖ ಯಾರಿಗೂ ಹೇಳ್ಕೊಳ್ಳಿಕ್ಕಿಲ್ಲ, ಎಲ್ಲ ದೇವರುಗಳೇ ನೀವು ದೇವರೇ, ಎಲ್ಲರೂ ಅಂತವರೇ. ಕೊನೆಗೆ ಪಕ್ಕದಲ್ಲಿ ತಾಯಿ ಇದ್ರೂ ಕಾಣದೇ ಇರುವ ಕುರುಡು ಕೂಸು ಒತ್ತಾಡ್ತಾ ಮರಳುವಂತೆ ನಾವು ದೇವರನ್ನ ಪಕ್ಕಕ್ಕಿಟ್ಟುಕೊಂಡು ದೇವರಿಲ್ಲ ನಾನೇ ದೇವರು ಅಂತ ತಲೆ ಹುಡುಕ ನಾಯಿ ಅಂತೆ ಸತ್ತು ಹೋಗ್ಬೇಕಾಗಿತ್ತು. ಇವತ್ತು ನೀವೆಲ್ಲರೂ ಕೂಡ ಇನ್ನೇನೋ ಅಲ್ಲ, ದೇವರೊಬ್ಬ ಬೇರೆ ನನಗಿಂತ ಇದ್ದಾನೆ ಅಂತ ಸಂತೋಷವಾಗಿ ನಮಸ್ಕಾರ ಮಾಡುವ ಭಾಗ್ಯ ಇದ್ದಿದ್ರೆ ಅದು ಆಚಾರದ ಕೊಟ್ಟ, ಇಲ್ಲದಿದ್ದರೆ ನಮಗೆ ದಿಕ್ಕಿಲ್ಲ. ಅವರೇನು ಹೇಳಿದ್ರು ಮತ್ತ ಆ ಮೊದಲಿನ ಪಾರ್ಟಿಯವರೆಲ್ಲ ಅಲ್ಲ 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 ಅಂತ ಶುರು ಮಾಡಿದರು. ಅದಕ್ಕೆ ಆಚಾರ್ಯರ ಮಾತುಗಳು ಸರಿಯಾಗಿ ನಮಗೆ ಅರ್ಥ ಆಗುವಂತೆ ಮಾಡಿದ್ದು ಜಯತೀರ್ಥರು. ಅವರ ಮಾತುಗಳೇ ಬಾರದಿದ್ದರೆ ಆಚಾರ್ಯರ ಮಾತುಗಳು ಹೇಗೆ ಆಚಾರ್ಯರಂತೇನೆ? ಆಚಾರ್ಯರು ಬದರಿಕಾಶ್ರಮಕ್ಕೆ ಹೋಗುವಾಗ ಬೆಟ್ಟದಿಂದ ಬೆಟ್ಟಕ್ಕೆ ಕಾಲು ಇಟ್ಕೊಂಡೋದ್ರು, ನಾವು ನೆಲದ ಮೇಲೆ ಕಾಲಿಡಲಿಕ್ಕೆ ಎದ್ದುಬಿಡುತ್ತೆ, ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ತಾ ಹೋದ್ರು. ಅವರ ಮಾತುಗಳು ಅಷ್ಟೇ, ಒಂದು ಕಡೆಯಿಂದ ಒಂದು ಕಡೆಗೆ ಹಾರ್ತಾರೆ. ಆ ಮಾತಿಗೂ ಈ ಮಾತಿಗೂ ಕನೆಕ್ಷನೇ ಗೊತ್ತಾಗಲ್ಲ, ಅದೆಲ್ಲ ತೋರಿಕೊಟ್ಟವರೇ ಜಯತೀರ್ಥರು. ಹಾಗಾದ್ರಿಂದ ಜಯತೀರ್ಥರ ಸ್ಮರಣೆ ಸಾಕು. ಜಯತೀರ್ಥರ ಸ್ಮರಣೆ ನಮ್ಮ ಜೀವನವನ್ನು ಉದ್ಧಾರ ಮಾಡುತ್ತೆ. ಅವರ ಗ್ರಂಥಗಳು ನಮಗೆ ಅರ್ಥ ಆಗಲ್ಲ, ಯಾಕೆಂದ್ರೆ ತುಂಬಾ ಕಠಿಣ ಆಗಿದೆ. ಅದಕ್ಕೆ ಟಿಪ್ಪಣಿಕಾರರೆಲ್ಲ ಬಂದರು, ಟಿಪ್ಪಣಿಗಳು ಬರೆದರು. ನಾವೊಂದು ನಮ್ಮ ಸಂಸ್ಕೃತವೇ ಬರಲ್ಲ ಅಂದರು. ಏನ್ ಮಾಡ್ಬೇಕಪ್ಪ? ನಾವಂತೂ ಸಂಸ್ಕೃತ ಬರಲ್ಲ, ನಮಗೆ ಕಲ್ತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಆಗಲ್ಲ, ಜೀವನ ಹೋಗ್ತಾ ಇದೆ. ನಮಗೆ ದೇವತೀರ್ಥದ ಗ್ರಂಥದ ಚೂರ ಅದು ಅರ್ಥ ಆಗ್ಬೇಕಲ್ಲ ಅಂದ್ರೆ, ಆವಾಗ ಆ ಟಿಪ್ಪಣಿಕಾರರು ಟೀಕಾಕಾರ ಟೀಕಾಕಾರರ ಶಿಷ್ಯರಾದಂತಹ ಟಿಪ್ಪಣಿಕಾರರು ಯಾರು ಬಂದಿದ್ರು ಅವರೇ ಇನ್ನೊಂದು ವೇಷ ಹಾಕೊಂಡು ಬಂದರು, ಬೇಟೆ ಕಟ್ಟಿ ತಾಳ ಹಾಕ್ತಾ ಬಂದರು, ಅವರೇ ದಾಸರಾಗಿ ಬಂದರು. ಇಡೀ ಸಂಸ್ಕೃತ ವಾಂಗ್ಮಯವನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಕೊಟ್ಟರು. ನೋಡಿ ಹರಿಕಥಾಮೃತ ಸಾರದಲ್ಲಿ ಭಾಗವತ ಹೇಳುತ್ತೆ, ಕೀಟ ವಿಷಸ್ಮೃತಾರಬ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂಭ್ರಮ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ ಅಂತ ಅಲ್ಲಿ ಒಂದು ಪದ್ಯ ಇದ್ದರೆ ಇವರು ಹೇಳುತ್ತಾರೆ, ಕೀಟ ಪೇಷಸ್ಕಾರಿ ನೆನವಿರಿ, ಅದೇ ಶಬ್ದಗಳು ಅದೇ ಅರ್ಥ ಹಾಗೇ ಹಾಕ್ತಾರೆ. ಕೀಟ ಪೇಷಸ್ಕಾರಿ ನೆನವಿರಿ, ಕೀಟ ಭಾವವ ತೊರೆದು ತದ್ವತ್ ಕೇಟ ರೂಪವ ನೈದಿ ಆಡುವ ತರದಿ ಲೋಕದಳು ಅಂತ. ಹಾಗೆ ಒಂದು ಹರಿಕಥಾಮೃತ ಸಾರ ಅಥವಾ ಏನು ವಿಜಯದಾಸ ಸುಳಾದಿಗಳು, ಈ ಷೋಡಶಿ ಚತುರ್ದಶಿ ಇವೆಲ್ಲ ನನ್ನ ಕೈಗೆ ಬರಲಿಕ್ಕೆ ಯಾರಯ್ಯ ಕಾರಣ ಅಂದ್ರೆ ಜಯತೀರ್ಥ ಗುರು ಸಾರ್ವಭೌಮರು. ಅವರಿಲ್ಲದಿದ್ದರೆ ದಿಕ್ಕಿನಲ್ಲಿ ಬಿದ್ದಿರ್ತಾ ಇದ್ದೀವಿ ನಾವು. ಅಂಥ ಮಹಾನುಭಾವರ ಪಾದಾರವಿಂದ ನಮಸ್ಕಾರ ಮಾಡೋಣ. ಎಷ್ಟು ಜನ್ಮಗಳು ಕಳೆದೋದವೋ ಗೊತ್ತಿಲ್ಲ, ಮುಂದೆಷ್ಟು ಬರಲಿಕ್ಕಿದೆಯೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಅಂಥ ಮಹಾನುಭಾವರ ಸ್ಮರಣೆ ಮಾಡೋ ಭಾಗ್ಯ ಕೊಟ್ಟಿದ್ದಾರಲ್ಲ, ಅದೇ ದೊಡ್ಡ ಸಂಪತ್ತು. ಆ ಸಂಪತ್ತು ನಮ್ಮ ಇಡೀ ಜೀವನಕ್ಕೆ ಇರುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ
ಇಂದ್ರದೇವರು ಅಲ್ಲಿ ಜಯತೀರ್ಥ
ನಾರಾಯಣ. ಒಂದು ಮಾತ್ರ ಸತ್ಯ, ನಾಳೆ ಬಂದಾಗ ಯಾರೇ ಇಲ್ಲ ಅಂತ ಹೇಳಿದ್ರು, ಅನುಸಂಧಾನ ಮಾಡಿಲ್ಲ ಅಂದ್ರು, ನಾಳಕ್ಕೂ ನಾನು ಬರೋದೇ ಇಲ್ಲ. ಅವ್ರು ಹೇಳ್ತಾರೆ ಆಚಾರ ಮಾಡ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ.
ಬರ್ಬೇಕಲ್ಲ, ಬಂದ್ರೆ ಎಲ್ಲ
ಗೊತ್ತಾಗೋದು.
ಹಾಗೆ ಮಾಡ್ಬೇಡ್ರಿ, ಎದುರು ಬಂದ್ರೆ
ನಾಳೆ ಬರ್ತೀನಿ. ನಾಳೆ ಬಂದಾಗ ಯಾರೊಬ್ಬರು ಕೈ ಎತ್ತಿಲ್ಲ, ನಾಳಕ್ಕೂ ಬರಲ್ಲ ಇಲ್ಲ ನಾಳೆ ಬರಲ್ಲ.
ಆಚಾರ ಶಿಷ್ಯ ಯಾರು ಹಂಗಿಲ್ಲ ಭಗವಂತ ಎಲ್ಲ ಮಾಡ್ತಾರೆ.